ಕೋಪ.
ಒನ್ಸ್ ಅಗೇನ್ ಟುಡೇ ವಿ ಆರ್ ಗೋನ್ ಟು ಲುಕ್ ಅಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಹ್ಯೂಮನ್ ರೇಸ್ ದಟ್ ಇಸ್ ವೈಡ್ ಸ್ಪ್ರೆಡ್ ಅಕ್ರಾಸ್ ದ ವರ್ಲ್ಡ್ ಅಮಂಗ್ ಪೀಪಲ್ ಆಫ್ ಆಲ್ ಟೆಂಪರಮೆಂಟ್ಸ್ ನೇಷನ್ಸ್ ರೇಸಸ್ ಕಲ್ಚರ್ಸ್.
ನಾವು ಮತ್ತೊಮ್ಮೆ ಮಾನವನ ಗುಣಲಕ್ಷಣವನ್ನ ನೋಡಿಕೊಳ್ಳೋಣ. ಅದು ಲೋಕದ ಪೂರ್ತಿ ಹರಡಿಕೊಂಡಿದೆ. ಆ ಗುಣಲಕ್ಷಣವು ಎಲ್ಲ ರೀತಿಯ ಮನೋಭಾವದಿಂದ ಕೂಡಿರುವಂತಹ ಜನಗಳ ಮೇಲೆ, ಜನಾಂಗಗಳ ಮೇಲೆ ಮತ್ತು ಭೂಮಿಯಲ್ಲಿ ನೆಲೆಸಿರುವಂತಹ ಪ್ರತಿಯೊಬ್ಬ ಮಾನವನಲ್ಲೂ ಆ ಗುಣಲಕ್ಷಣವೂ ಇದೆ.
ಸಮಥಿಂಗ್ ದಟ್ ರೀಕ್ಸ್ ಹ್ಯಾವಕ್ ಅಂಡ್ ಡಿಸ್ಟ್ರಕ್ಷನ್ ಇನ್ ಹೋಮ್ಸ್ ಅಂಡ್ ಎವ್ರಿವೇರ್.
ಆ ಗುಣಲಕ್ಷಣದಿಂದ ಅನೇಕ ಕುಟುಂಬಗಳಲ್ಲಿ ಮತ್ತು ಎಲ್ಲಾ ಕಡೆನೂ ಹಾನಿ ಮತ್ತು ತೊಂದರೆಗಳು ಸಂಭವಿಸಿದೆ.
ಅಂಡ್ ಹೌ ಗಾಡ್ ಕ್ಯಾನ್ ಡೆಲಿವರ್ ಅಸ್ ಫ್ರಮ್ ಇಟ್.
ಹಾಗಿದ್ದಲ್ಲಿ ದೇವರು ಇದರಿಂದ ನಮ್ಮನ್ನ ಹೊರತರುವುದು ಹೇಗೆ? ಹಾಗಾದ್ರೆ
ಐ ಆಮ್ ಟಾಕಿಂಗ್ ಅಬೌಟ್ ಆಂಗರ್.
ನಾನು ಕೋಪದ ಕುರಿತು ಮಾತನಾಡುತ್ತಿದ್ದೇನೆ.
ಇನ್ ಅ ಪ್ರೀವಿಯಸ್ ಸ್ಟಡಿ ವಿ ಸಾ ಹೌ ವಿ ಗಿವ್ ಸೇಟನ್ ಅನ್ ಆಪರ್ಚುನಿಟಿ ಇನ್ ಅವರ್ ಲೈಫ್ ಇಫ್ ವಿ ಡೋಂಟ್ ಫರ್ಗಿವ್ ಸಮ್ವನ್.
ನಮ್ಮ ಹಿಂದಿನ ಅಧ್ಯಯನದಲ್ಲಿ ನೋಡ್ಕೊಳ್ತಾ ಇದ್ವಿ, ನಾವು ಮತ್ತೊಬ್ಬರನ್ನ ಕ್ಷಮಿಸಲಿಲ್ಲ ಅಂದ್ರೆ ಸೈತಾನನಿಗೆ ಹೇಗೆ ಅವಕಾಶವನ್ನ ನಾವು ಮಾಡಿಕೊಡುತ್ತೇವೆ ಎಂಬುದಾಗಿ.
ಅನ್ ಆಪರ್ಚುನಿಟಿ ಟು ಗೆಟ್ ಅ ಫುಟ್ ಹೋಲ್ಡ್ ಇನ್ ಅವರ್ ಲೈಫ್ ಟು ಡಿಸ್ಟ್ರಾಯ್ ಅಸ್.
ನಮ್ಮನ್ನ ನಾಶಗೊಳಿಸುವಂತೆ ಅನುಮತಿಸುವಂತ ಅವಕಾಶವು ಅದಾಗಿರುತ್ತದೆ.
ದ ಬೈಬಲ್ ಸೇಸ್ ಅನದರ್ ಥಿಂಗ್ ದಟ್ ಗಿವ್ಸ್ ದ ಡೆವಿಲ್ ಅನ್ ಆಪರ್ಚುನಿಟಿ ಇನ್ ಅವರ್ ಲೈಫ್ ಇಸ್ ಆಂಗರ್. ಎಫೆಸಿಯನ್ಸ್ 4 ವರ್ಸ್ 26 ಅಂಡ್ 27.
ನಾವು ಸೈತಾನನಿಗೆ ಮತ್ತೊಂದು ವಿಧದಲ್ಲಿ ಮಾರ್ಗವನ್ನ ಸಿದ್ಧ ಮಾಡ್ತೇವೆ, ಅಂದ್ರೆ ಅವಕಾಶವನ್ನ ಮಾಡಿಕೊಡ್ತೇವೆ. ಅದು ಯಾವ ತರಪ್ಪ ಅಂದ್ರೆ ಕೋಪವನ್ನ ಮಾಡಿಕೊಳ್ಳುವ ಮುಖಾಂತರ. ಸತ್ಯವೇದವು ಎಫೆಸದವರಿಗೆ 4ನೇ ಅಧ್ಯಾಯ 26 ಮತ್ತು 27ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ.
ಸೇಸ್ ಬಿ ಆಂಗ್ರಿ ಬಟ್ ಡೋಂಟ್ ಸಿನ್ ಅಂಡ್ ಡೋಂಟ್ ಲೆಟ್ ದ ಸನ್ ಗೋ ಡೌನ್ ಆನ್ ಯುವರ್ ಆಂಗರ್ ಅಂಡ್ ಡೋಂಟ್ ಗಿವ್ ದ ಡೆವಿಲ್ ಅನ್ ಆಪರ್ಚುನಿಟಿ.
ಅಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ ಎಂಬುದಾಗಿ.
ದೇರ್ ಇಸ್ ಅನ್ ಆಂಗರ್ ದಟ್ ಇಸ್ ಸಿನ್ಫುಲ್ ಅಂಡ್ ದೇರ್ ಇಸ್ ಅನ್ ಆಂಗರ್ ದಟ್ ಇಸ್ ನಾಟ್ ಸಿನ್ಫುಲ್.
ಒಂದು ರೀತಿಯ ಕೋಪವು ಪಾಪವಿಲ್ಲದ್ದಾಗಿದೆ, ಮತ್ತೊಂದು ರೀತಿಯ ಕೋಪವು ಪಾಪಮಯವಾಗಿದೆ.
ವಿ ರೀಡ್ ಇನ್ ಮಾರ್ಕ್ ಚಾಪ್ಟರ್ 3 ದಟ್ ವೆನ್ ಜೀಸಸ್ ವೆಂಟ್ ಇನ್ ಟು ದ ಸಿನಗಾಗ್ ದೇರ್ ವಾಸ್ ಅ ಮ್ಯಾನ್ ದೇರ್ ವಿತ್ ಅ ವಿದರ್ಡ್ ಹ್ಯಾಂಡ್.
ನಾವು ಮಾರ್ಕ 3ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಓದ್ತೇವೆ, ಅಲ್ಲಿ ಯೇಸು ಸಭಾ ಮಂದಿರಕ್ಕೆ ಹೋಗ್ತಾರೆ, ಅಲ್ಲಿ ಒಬ್ಬ ಕೈ ಬತ್ತಿದಂತವನು ಇರುತ್ತಾನೆ.
ದ ಫ್ಯಾರಿಸೀಸ್ ವರ್ ವಾಚಿಂಗ್ ಜೀಸಸ್ ಟು ಸೀ ಇಫ್ ಹಿ ವುಡ್ ಹೀಲ್ ಹಿಮ್ ಆನ್ ದ ಸಬತ್ ಡೇ.
ಫರಿಸಾಯರು ಅಲ್ಲಿ ಯೇಸುವನ್ನ ಗಮನಿಸುತ್ತಿರುತ್ತಾರೆ, ಕಾರಣ ಸಬ್ಬತ್ತಿನದಲ್ಲಿ ಯೇಸು ಆತನನ್ನು ವಾಸಿ ಮಾಡುತ್ತಾನೋ ಇಲ್ಲವೋ ಎಂದು ನೋಡಲು.
ಅಂಡ್ ವಿ ರೀಡ್ ದಟ್ ವೆನ್ ಜೀಸಸ್ ಸಾ ದ ಲ್ಯಾಕ್ ಆಫ್ ಕಂಪ್ಯಾಷನ್ ಆನ್ ದ ಪಾರ್ಟ್ ಆಫ್ ದೀಸ್ ಫ್ಯಾರಿಸೀಸ್ Mark 3:5 says he looked around at them with anger, grieved at their hardness of heart.
Alli Yesu farisayaralli karuneyu illade iruvantaddanna nodidaga Mark 3ne adhyaya 5ne vachanadalli ee reetiyagi helalpattide, aaga aatanu avara manassu kallagiruvudanna kandu dukkapattu kopadinda ಅವರನ್ನ ನೋಡಿದನು ಎಂಬುದಾಗಿ.
He didn't lose control of himself. If he had lost control of himself, he would not have been grieved.
ಯೇಸು ಅಲ್ಲಿ ತನ್ನ ಮೇಲೆ ನಿಯಂತ್ರಣವನ್ನ ಕಳೆದುಕೊಳ್ಳಲಿಲ್ಲ. ಅಲ್ಲಿ ಯೇಸು ನಿಯಂತ್ರಣವನ್ನ ಕಳೆದುಕೊಂಡಿದ್ರೆ ಅವರನ್ನು ನೋಡಿ ದುಃಖ ಪಡ್ತಿರಲಿಲ್ಲ.
He had grief and anger at these people.
ಅಲ್ಲಿ ಯೇಸು ದುಃಖಪಟ್ಟು ಅವರ ಮೇಲೆ ಕೋಪಗೊಳ್ಳುತ್ತಾರೆ.
Jesus was angry when he saw the money changers making money in the name of religion in the temple. He drove them out.
ಸಭಾ ಮಂದಿರದಲ್ಲಿ ಯಾವಾಗ ವ್ಯಾಪಾರವು ನಡೀತಿತ್ತಲ್ಲ, ಧಾರ್ಮಿಕ ಹೆಸರಿನಲ್ಲಿ ಜನರು ಹಣವನ್ನ ಮಾಡಿಕೊಳ್ಳುತ್ತಿದ್ದರಲ್ಲ, ಅದನ್ನ ನೋಡಿ ಯೇಸು ಕೋಪಗೊಳ್ಳುತ್ತಾರೆ ಮತ್ತು ಅವರನ್ನ ಹೊರದಬ್ಬುತ್ತಾರೆ.
He did not lose control of himself. A spirit-filled man is full of self-control. We read in Galatians 5:24.
ಯೇಸು ಅಲ್ಲಿ ತನ್ನ ಮೇಲೆ ನಿಯಂತ್ರಣವನ್ನ ಕಳೆದುಕೊಳ್ಳಲಿಲ್ಲ. ಒಬ್ಬ ಆತ್ಮಭರಿತ ಮನುಷ್ಯನು ದೀರ್ಘಶಾಂತಿ ಮತ್ತು ಶಮೆ ದಮೆಯನ್ನು ಹೊಂದಿಕೊಂಡಿರುತ್ತಾನೆ. ಗಲಾತ್ಯ 5ನೇ ಅಧ್ಯಾಯ 22ರಿಂದ 24ರ ಒಳಗೆ ಹೇಳುವಂತದ್ದು ಅದೇ ಆಗಿದೆ.
He does not lose control of himself, but he may be angry when he sees people today like Pharisees lacking compassion for poor suffering people. or when he sees people making money in the name of religion.
Yesu tanna mele niyantranavanna alli kaladukollalilla. Indu Yesu ಬಾಧೆ ಪಡುತ್ತಿರುವಂತ ಬಡ ಜನರ ಮೇಲೆ ಅನುಕಂಪ ಅಥವಾ ದಯೆಯನ್ನ ತೋರಿಸದೇ ಇರುವಂತ ಫರಿಸಾಯರ ರೀತಿಯಲ್ಲಿರುವಂತ ಜನರನ್ನ ನೋಡಿ ಕೋಪಗೊಳ್ಳುತ್ತಾರೆ ಮತ್ತು ಧಾರ್ಮಿಕ ಹೆಸರಿನಲ್ಲಿ ಹಣವನ್ನ ಯಾರು ಮಾಡಿಕೊಳ್ಳುತ್ತಾರಲ್ಲ ಅವರ ಮೇಲೆ ಯೇಸು ಕೋಪಗೊಳ್ಳುತ್ತಾರೆ.
Such anger where it concerns the glory of God and the good of other people is not sin.
ದೇವರ ಮಹಿಮೆಗಾಗಿ ಸಂಬಂಧಪಟ್ಟದ್ದಕ್ಕಾಗಿ ಮತ್ತೊಬ್ಬರ ಒಳ್ಳೆಯದಕ್ಕಾಗಿ ಹೊಂದಿರುವಂತಹ ಮನೋಭಾವದ ವಿಷಯವಾಗಿ ಕೋಪ ಮಾಡಿಕೊಳ್ಳುವಂತದ್ದು ಪಾಪವಲ್ಲ.
ಬಟ್ ಆಂಗರ್ ದಟ್ ಕನ್ಸರ್ನ್ಸ್ ಅವರ್ ಸೆಲ್ವ್ಸ್, ಆಂಗ್ರಿ ಬಿಕಾಸ್ ಸಂಬಡಿ ಚೀಟೆಡ್ ಮೀ ಆರ್ ಸಂಬಡಿ ಇಸ್ ಇನ್ಕನ್ವೀನಿಯನ್ಸ್ಡ್ ಮೀ ಆರ್ ಸಂಬಡಿ ಇಸ್ ಡಿಸ್ಟರ್ಬ್ ಮೈ ಪ್ಲಾನ್ಸ್ ಆರ್ ಮೇಡ್ ಥಿಂಗ್ಸ್ ಡಿಫಿಕಲ್ಟ್ ಫಾರ್ ಮೀ, ಆಲ್ ಸಚ್ ಆಂಗರ್ ಇಸ್ ಸಿನ್ ಆರ್ ಹರ್ಟ್ ಮೀ.
ಆದರೆ ನನ್ನ ಸ್ವಾರ್ಥಕ್ಕಾಗಿ ಕೋಪ ಮಾಡಿಕೊಳ್ಳುವಂತದ್ದು ಪಾಪವಾಗಿದೆ. ಅಂದರೆ ನನಗೆ ಯಾರೋ ಮೋಸ ಮಾಡಿದ್ರು, ನೋವು ಮಾಡಿದ್ರು, ಅಥವಾ ನನಗೆ ಅನಾನುಕೂಲತೆಯನ್ನು ತಂದೊಡ್ಡಿದ್ರು, ಅಥವಾ ನನ್ನ ಯೋಜನೆಗಳನ್ನ ಯಾರೋ ಹಾಳು ಮಾಡಿದರು ಮತ್ತು ಕೆಲವೊಂದು ಸಂಗತಿಗಳನ್ನ ನನಗೆ ಕಠಿಣ ಮಾಡಿಕೊಟ್ರು, ಈ ರೀತಿಯ ವಿಷಯಗಳಿಗಾಗಿ ಕೋಪ ಮಾಡಿಕೊಳ್ಳುವಂತದ್ದು ಪಾಪವಾಗಿದೆ.
When they slapped Jesus on the face and pulled out the hairs from his beard, he never got angry.
ಜನರು ಯೇಸುವಿಗೆ ಕಪಾಳಕ್ಕೆ ಹೊಡೆದರು ಮತ್ತು ಆತನ ಗಡ್ಡವನ್ನ ಕಿತ್ತಿದರು, ಆದರೆ ಯೇಸು ಅವರ ವಿಷಯವಾಗಿ ಕೋಪ ಮಾಡಿಕೊಳ್ಳಲಿಲ್ಲ.
He never said anything. He forgave them.
ಯೇಸು ಏನನ್ನೂ ಹೇಳಲಿಲ್ಲ, ಅವರನ್ನು ಕ್ಷಮಿಸಿದರು.
So when it says be angry but don't sin, we need to recognize what type of anger is sin and what type isn't.
ಇಲ್ಲಿ ಕೋಪ ಮಾಡಿಕೊಂಡರೂ ಪಾಪ ಮಾಡಬೇಡಿರಿ ಎಂದು ಹೇಳುವಾಗ ನಾವು ಗ್ರಹಿಸಿಕೊಳ್ಳಬೇಕು ಯಾವ ರೀತಿಯ ಕೋಪವು ಪಾಪವಾಗಿದೆ, ಯಾವ ರೀತಿಯ ಕೋಪವು ಪಾಪವಿಲ್ಲದ್ದಾಗಿದೆ ಎಂಬುದನ್ನ.
ಆಂಗರ್ ದಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಅಸ್, ಓನ್ಲಿ ವಿತ್ ದ ಗ್ಲೋರಿ ಆಫ್ ಗಾಡ್ ಅಂಡ್ ದ ಗುಡ್ ಆಫ್ ಅದರ್ಸ್ ಇಸ್ ರೈಚಸ್ ಆಂಗರ್.
ನಮ್ಮ ವಿಷಯವಾಗಿ ಯಾವತ್ತೂ ಕೋಪವನ್ನ ನಾವು ಮಾಡಿಕೊಳ್ಳಬಾರದು. ಅದು ದೇವರ ಮಹಿಮೆಗಾಗಿ ಮತ್ತು ಮತ್ತೊಬ್ಬರ ಒಳ್ಳೆಯದಕ್ಕಾಗಿ ಅದು ನೀತಿವಂತಿಕೆಯ ಕೋಪವಾಗಿರಬೇಕು.
ಬಟ್ ಆಂಗರ್ ಬಿಕಾಸ್ ಆಫ್ ಎನಿಥಿಂಗ್ ಕನೆಕ್ಟೆಡ್ ವಿತ್ ಅಸ್, ದ ವೇ ಸಂಬಡಿ treats me or hurts me, whatever it is, it's always sin.
ಆದರೆ ನನಗೆ ಸಂಬಂಧಪಟ್ಟ ಹಾಗೆ ಕೋಪ ಮಾಡಿಕೊಳ್ಳುವಂತದ್ದು ಪಾಪವಾಗಿದೆ. ಅಂದರೆ ಯಾರೋ ನನ್ನನ್ನ ಕೆಟ್ಟದಾಗಿ ನಡೆಸಿಕೊಂಡ್ರು, ಯಾರೋ ನನಗೆ ತುಂಬಾ ನೋವನ್ನ ಮಾಡಿದ್ರು ಎಂಬುವಂತ ವಿಷಯವಾಗಿ ಕೋಪ ಮಾಡಿಕೊಳ್ಳುವಂತದ್ದು ಪಾಪವಾಗಿದೆ.
And then it goes on to say, if you do sin in this way, make sure your anger doesn't stay with you for more than 12 hours.
ಇಲ್ಲಿ ಮುಂದೆ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನೀವು ಈ ರೀತಿಯಲ್ಲಿ ಪಾಪ ಮಾಡುವಾಗ ಕೋಪವು ನಿಮ್ಮೊಳಗೆ 12 ತಾಸಿಗಿಂತ ಮೇಲ್ಪಟ್ಟು ಇರದ ಹಾಗೆ ನೋಡಿಕೊಳ್ಳಿರಿ ಎಂಬುದಾಗಿ.
God recognizes that a lot of believers are not going to have victory over anger because they are not wholehearted enough.
ದೇವರು ಗ್ರಹಿಸಿಕೊಳ್ಳೋದೇನಪ್ಪಾ ಅಂದ್ರೆ ಅನೇಕ ಜನರು ಕೋಪದ ಮೇಲೆ ಇನ್ನೂ ಸಹ ಜಯವನ್ನ ಸಾಧಿಸಿಲ್ಲ ಎಂಬುದಾಗಿ, ಯಾಕಂದ್ರೆ ಅವರು ಪೂರ್ಣ ಹೃದಯದವರು ಆಗಿರದೆ ಇರೋದ್ರಿಂದ.
If they were wholehearted, they'd have victory over anger, the wrong type of anger.
ಜನರು ಪೂರ್ಣ ಹೃದಯದವರಾಗಿದ್ರೆ ತಪ್ಪಾದ ರೀತಿಯಲ್ಲಿ ಮಾಡಿಕೊಳ್ಳುವಂತ ಕೋಪದ ಮೇಲೆ ಜಯವನ್ನ ಸಾಧಿಸುತ್ತಿದ್ದರು.
And because he knows that there are a lot of people who will not choose God's best, he offers them a second best for their salvation.
ಜನರು ದೇವರು ಕೊಡುವಂತ ಉತ್ತಮವಾದದ್ದನ್ನ ಆರಿಸಿಕೊಳ್ಳೋದಿಲ್ಲ ಎಂಬುದನ್ನ ಅರಿತಾಗ ದೇವರು ಅವರ ರಕ್ಷಣೆಗಾಗಿ ಎರಡನೇ ಉತ್ತಮವಾದದ್ದನ್ನ ಕೊಡ್ತಾರೆ.
He says, just make sure the sun doesn't set over your anger.
ಅಲ್ಲಿ ದೇವರು ಹೇಳೋದೇನಪ್ಪಾ ಅಂದ್ರೆ ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಎಂಬುದಾಗಿ.
That means in those days the day was divided into two parts, day and night.
ಅದರ ಅರ್ಥ ಆ ದಿನಗಳಲ್ಲಿ ದಿನವು ಎರಡು ಭಾಗಗಳಾಗಿ ಬೇರ್ಪಟ್ಟವು, ಒಂದು ಹಗಲು ಮತ್ತೊಂದು ರಾತ್ರಿ ಎಂಬುದಾಗಿ.
Day was 6 o'clock in the morning till 6 o'clock in the evening or sunset.
ಹಗಲು ಎಂದರೆ ಬೆಳಗ್ಗೆ 6 ಗಂಟೆಯಿಂದ ಸೂರ್ಯ ಮುಳುಗುವ ಹೊತ್ತಾದ ಸಂಜೆ 6 ಗಂಟೆವರೆಗೆ.
And night was from sunset till sunrise next morning.
ರಾತ್ರಿ ಅಂತ ಅಂದ್ರೆ ಸಂಜೆ 6 ಗಂಟೆಯಿಂದ ಮರುದಿನ ಬೆಳಗ್ಗೆ ಸೂರ್ಯ ಹುಟ್ಟುವ ಹೊತ್ತಾದ 6 ಗಂಟೆವರೆಗೆ.
And so when it says here don't let the sun go down your anger, what it basically means is, don't go to sleep with your anger unresolved or unsettled.
ಇಲ್ಲಿ ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಎಂಬುದಾಗಿ ಹೇಳಿದರ ಅರ್ಥ ಏನಪ್ಪ ಅಂದ್ರೆ, ವಿಷಯವನ್ನ ಸರಿ ಮಾಡದೇನೆ, ಕೋಪವನ್ನ ನಿಮ್ಮೊಳಗಿಂದ ಹೊರಗಡೆ ತೆಗೆದೇನೆ, ನಿದ್ದೆ ಮಾಡಬೇಡಿ ಎಂಬುದಾಗಿ.
Because in those days without electricity, people went to sleep when the sun set and woke up with sunrise.
ಆ ದಿನಗಳಲ್ಲಿನ ಜನರು ವಿದ್ಯುತ್ ಉಪಯೋಗವನ್ನ ಪಡೆದುಕೊಂಡಿರಲಿಲ್ಲ. ಸೂರ್ಯನು ಹುಟ್ಟಿದಾಗ ಎದ್ದೇಳ್ತಾ ಇದ್ರು, ಸೂರ್ಯನು ಮುಳುಗುವಾಗ ಮಲ್ಕೊಳ್ತಾ ಇದ್ರು.
So the word for us today is, don't go to bed with some unresolved, unsettled anger still there in your heart.
ಈ ದಿನದ ವಾಕ್ಯ ನಮಗೆ ಏನಪ್ಪ ಅಂದ್ರೆ, ನಿಮ್ಮ ಹೃದಯದ ಒಳಗಡೆ ಕೋಪವು ಇನ್ನೂ ಇತ್ತು ಅಂದ್ರೆ, ಆ ಸಿಟ್ಟು ಇನ್ನೂ ತೀರಿಲ್ಲ ಅಂದ್ರೆ, ನಿದ್ದೆಗೆ ಹೋಗಬೇಡಿರಿ ಎಂಬುದಾಗಿ.
How careful people are to brush their teeth before they go to bed. Many people just to ensure that leftover particles of food don't stay within the teeth and destroy their teeth.
ಜನರು ನಿದ್ದೆಗೆ ಹೋಗುವ ಮುನ್ನ ಎಷ್ಟು ಜಾಗರೂಕರಾಗಿ ಇರ್ತಾರಲ್ವಾ, ಹಲ್ಲು ಉಜ್ಜುವಂತ ವಿಷಯದಲ್ಲಿ, ಹಲ್ಲಿನ ಮಧ್ಯದಲ್ಲಿ ಏನು ಸಿಗಾಕೋಬಾರದು, ಅದು ಹಾಳಾಗಬಾರದು ಎಂಬುವಂತ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ತಾರಲ್ವಾ.
How much more careful we should be to make sure that some leftover bitterness or anger is not still there in our heart, not cleansed away, and we go to sleep with that.
ಹಾಗಿದ್ದಲ್ಲಿ ನಮ್ಮ ಹೃದಯದ ಒಳಗಡೆ ಇನ್ನೂ ಕಹಿ ಭಾವನೆ ಅನ್ನುವಂಥದ್ದು ಯಾರದೋ ವಿಷಯವಾಗಿ ಇದೆ, ಕೋಪವಿದೆ, ಅದು ಇನ್ನೂ ತೊಳೆಯಲ್ಪಟ್ಟಿಲ್ಲ, ನಾನು ನಿದ್ದೆಗೆ ಹೋಗಬಾರದು ಎಂಬುವಂತ ವಿಷಯದಲ್ಲಿ ಇನ್ನೂ ಬಹು ಜಾಗರೂಕತೆಯಿಂದ ಕೂಡಿರಬೇಕಲ್ವಾ ನಾವು.
This means that a husband and wife, even if they have a disagreement or a tension between them during the day, should settle it before they go to bed.
ಅದರ ಅರ್ಥ, ಗಂಡ ಹೆಂಡತಿಯರ ನಡುವೆ ಆ ದಿನದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಮತ್ತು ವ್ಯತ್ಯಾಸಗಳು ಏನಾದರೂ ಕಂಡು ಬಂದಿದ್ರೆ ಅದನ್ನ ಸರಿ ಮಾಡದೇನೆ ನಿದ್ದೆಗೆ ಹೋಗಬಾರದು ಎಂಬುದಾಗಿ.
Very, very few believers, husbands and wives, obey this exhortation.
ವಿಶ್ವಾಸಿಗಳಾದಂತ ಕೆಲವೇ ಕೆಲವು ಗಂಡ ಹೆಂಡತಿಯರು ಈ ಒಂದು ಎಚ್ಚರಿಕೆಗೆ ವಿಧೇಯರಾಗುತ್ತಾರೆ.
You lose your temper? You get angry? Well, seek to overcome it.
ನೀವು ಶಾಂತಿಯನ್ನ ಕಳೆದುಕೊಂಡಿರಾ, ಕೋಪ ಮಾಡಿಕೊಂಡಿರಾ, ಪರವಾಗಿಲ್ಲ, ಅದರಿಂದ ಹೊರಗೆ ಬರುವಂತದ್ದನ್ನ ಹುಡುಕಿರಿ.
But until you do, make sure of one thing, that at least you settle the matter before you go to sleep.
ನೀವು ಅದನ್ನ ಮಾಡುವವರೆಗೂ ಒಂದು ಸಂಗತಿಯನ್ನ ನಿಶ್ಚಯಪಡಿಸಿಕೊಳ್ಳ್ರಿ, ನೀವು ನಿದ್ದೆಗೆ ಜಾರುವ ಮುನ್ನ ವಿಷಯವನ್ನ ಸರಿ ಮಾಡಿಕೊಂಡಿದ್ದೀರಾ ಎಂಬುದಾಗಿ.
That's the absolute outer limit. Don't go beyond that.
ಇದು ಒಂದು ನಿರ್ದಿಷ್ಟವಾದ ಮಿತಿಯಾಗಿದೆ, ಈ ಒಂದು ಮಿತಿಯನ್ನ ಮೀರಿ ಹೋಗಬೇಡಿರಿ.
What shall we say then about believers who carry anger and bitterness and hatred in their hearts against others for days and months and years?
ಕೋಪ, ಹಗೆತನ ಮತ್ತು ಕಹಿ ಭಾವನೆಯನ್ನ ಹೃದಯದೊಳಗೆ ದಿನಗಟ್ಟಲೆ, ತಿಂಗಳುಗಟ್ಟಲೆ, ವರ್ಷಾನುಗಟ್ಟಲೆ ಇಟ್ಟಿಕೊಂಡಿರುವಂತ ವಿಶ್ವಾಸಿಗಳ ಕುರಿತು ನಾವೇನನ್ನ ಹೇಳೋಣ?
We have to say they have no fear of God, no respect for the word of God.
ಅವರಿಗೆ ದೇವರ ಭಯವಿಲ್ಲ ಮತ್ತು ದೇವರ ವಾಕ್ಯದ ಕುರಿತು ಗೌರವವಿಲ್ಲ ಎಂಬುದನ್ನ ಹೇಳಬಹುದು.
When you let anger stay in your heart, it says in verse 27 of Ephesians 4, you give the devil an opportunity.
ನೀವು ಕೋಪವನ್ನ ನಿಮ್ಮ ಹೃದಯದ ಒಳಗಡೆ ಹಾಗೆ ಉಳಿಸಿಕೊಂಡ್ಬಿಟ್ರಿ ಅಂತ ಅಂದ್ರೆ, 27ನೇ ವಚನ ಎಫೆಸ 4ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಸೈತಾನನಿಗೆ ಅವಕಾಶವನ್ನ ನೀವು ಮಾಡಿಕೊಡುತ್ತೀರಿ ಅಂತ.
ಯು ಆರ್ ಗಿವಿಂಗ್ ದ ಡೆವಿಲ್ ಅ ಫುಟ್ ಹೋಲ್ಡ್ ಇನ್ ಯೋರ್ ಲೈಫ್ ಟು ಡಿಸ್ಟ್ರಾಯ್ ಯು, ಟು ಕಂಟ್ರೋಲ್ ಯು, ಟು ಡೂ ಸಮಥಿಂಗ್ ಇನ್ ಯೋರ್ ಲೈಫ್ ಟು ಬ್ರಿಂಗ್ ಕನ್ಫ್ಯೂಷನ್.
ನಿಮ್ಮ ಜೀವಿತದ ಮೇಲೆ ನಿಯಂತ್ರಣವನ್ನ ಹೊಂದಲು, ನಿಮ್ಮ ಜೀವಿತವನ್ನ ನಾಶ ಮಾಡಲು ಮತ್ತು ನಿಮ್ಮ ಜೀವಿತದಲ್ಲಿ ಗೊಂದಲಗಳನ್ನು ತರುವಂತೆ ಸೈತಾನನಿಗೆ ಅನುವು ಮಾಡಿಕೊಡುತ್ತೀರಿ.
ಡೋಂಟ್ ಗಿವ್ ದ ಡೆವಿಲ್ ಆನ್ ಆಪರ್ಚುನಿಟಿ. ವೆನ್ ಯು ಟರ್ನ್ ಬ್ಯಾಕ್ ಟು ದಿ ಬಿಗಿನಿಂಗ್ ಆಫ್ ದ ಬೈಬಲ್, ಯು ಸೀ ದ ಟೈಮ್ ವೆನ್ ಆಡಮ್ ಅಂಡ್ ಈವ್ ವರ್ ಥ್ರೋನ್ ಔಟ್ ಆಫ್ ದ ಗಾರ್ಡನ್ ಆಫ್ ಈಡನ್ ಅಂಡ್ ದೇ ಹ್ಯಾಡ್ ಟೂ ಚಿಲ್ಡ್ರನ್.
ಹಾಗಾಗಿ ಸೈತಾನನಿಗೆ ಯಾವುದೇ ಕಾರಣಕ್ಕೂ ಅವಕಾಶವನ್ನ ನಿಮ್ಮ ಜೀವಿತದಲ್ಲಿ ಮಾಡಿಕೊಡಬೇಡಿರಿ. ನಾವು ಸತ್ಯವೇದದ ಪ್ರಾರಂಭಕ್ಕೆ ಹೋಗೋದಾದ್ರೆ ಅಲ್ಲಿ ದೇವರು ಆದಾಮ ಮತ್ತು ಹವ್ವಳನ್ನ ಏದೆನ್ ತೋಟದಿಂದ ಹೊರದಬ್ಬಿದಾಗ ಅವರಿಗೆ ಇಬ್ಬರು ಮಕ್ಕಳಾಗುತ್ತಾರೆ.
They were not the only two, they had many others.
ಅವರು ಇಬ್ಬರು ಮಾತ್ರ ಇರಲಿಲ್ಲ, ಅನೇಕರು ಇದ್ರು ಅಲ್ಲಿ.
But two of them are mentioned here, Cain and Abel.
ಆದರೆ ಅಲ್ಲಿ ಇಬ್ಬರ ಹೆಸರನ್ನ ಮಾತ್ರ ದಾಖಲಿಸಲಾಗಿದೆ, ಕಾಯಿನನು ಮತ್ತು ಹೇಬೆಲನು ಅಂತ.
They both came and offered an offering to God. Abel offered a lamb and Cain offered some vegetables.
ಇಬ್ಬರು ಸಹ ದೇವರಿಗೆ ಕಾಣಿಕೆಯನ್ನು ಅರ್ಪಿಸಲು ತೆರಳುತ್ತಾರೆ. ಕಾಯಿನನು ಹೊಲದ ಬೆಳೆಯನ್ನ ಅರ್ಪಿಸಲು ತರುತ್ತಾನೆ ಮತ್ತು ಹೇಬೇಲನು ಕುರಿಗಳನ್ನ ಕಾಣಿಕೆಯಾಗಿ ಅರ್ಪಿಸುತ್ತಾನೆ.
And the Lord accepted Abel, verse 4, Genesis 4:4, and his offering.
ಆದಿಕಾಂಡ 4ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿದನು ಎಂಬುದಾಗಿ.
But he did not accept Cain.
ಆದರೆ ದೇವರು ಕಾಹೀನನನ್ನು ಮೆಚ್ಚಿಕೊಳ್ಳಲಿಲ್ಲ.
And there we read of the first sin mentioned after man has left the Garden of Eden.
ಮನುಷ್ಯನು ತೋಟವನ್ನ ಬಿಟ್ಟು ಹೊರ ನಡೆದ ನಂತರ ಮೊದಲ ಪಾಪವು ಅಲ್ಲಿ ನಮೂದಾಗಿರುವುದನ್ನ ನಾವು ಓದುತ್ತೇವೆ.
No doubt Adam and others committed many sins before that, but the first sin mentioned in the Bible after man has got out of Eden is anger.
ಆದಾಮ ಮತ್ತು ಹವ್ವಳು ಅನೇಕ ಪಾಪಗಳನ್ನು ಮಾಡಿದ್ದರೂ ಸಹ ಇಲ್ಲಿ ಮೊದಲ ಪಾಪವು ಅಂದರೆ ಕೋಪವು ಅಲ್ಲಿ ನಮೂದಾಗಿರುವುದನ್ನು ಓದುತ್ತೇವೆ. ಮನುಷ್ಯನು ಏದೆನ್ ತೋಟದಿಂದ ಹೊರ ನಡೆದ ನಂತರ ಆಗುವಂತದ್ದಾಗಿದೆ ಅದು.
Cain became very angry and his countenance fell.
ಕಾಹೀನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು ಎಂಬುದಾಗಿ ಓದುತ್ತೇವೆ.
You know, when a man is angry, you can see it in his face.
ಒಬ್ಬ ಮನುಷ್ಯನು ಕೋಪಗೊಂಡಾಗ ಆ ಕೋಪವನ್ನ ನೀವು ಆತನ ಮುಖದಲ್ಲಿ ನೋಡಬಹುದಾಗಿದೆ.
You can't hide it.
ಅದನ್ನ ಮುಚ್ಚಿಡಲು ಸಾಧ್ಯವಿಲ್ಲ.
God has made our face in such a way that if you're angry, everybody will know it.
ದೇವರು ನಮ್ಮ ಮುಖವನ್ನ ಆ ರೀತಿಯಾಗಿ ಮಾಡಿದ್ದಾನೆ, ನಾವು ಕೋಪಗೊಂಡರೆ ಅದು ಎಲ್ಲರಿಗೂ ತಿಳಿದು ಬರುವುದು.
And the Lord said to him, why are you angry? Why is your face like this?
ಆಗ ದೇವರು ಕಾಹೀನನಿಗೆ ಈ ರೀತಿಯಾಗಿ ಕೇಳುತ್ತಾರೆ, ಯಾಕೆ ಕೋಪಗೊಂಡಿದ್ದಿ, ನಿನ್ನ ತಲೆ ಯಾಕೆ ಬುಗ್ಗಿತ್ತು ಎಂಬುದಾಗಿ.
If you also do well and intend well, don't you think your face will be lifted up? You'll be cheerful and not angry.
ನೀನು ಒಳ್ಳೆಯ ಕೆಲಸವನ್ನ ಮಾಡಿದ್ದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ, ಸಂತೋಷವಾಗಿರಬಹುದಲ್ಲವೇ ಎಂಬುದಾಗಿ ದೇವರು ಅಲ್ಲಿ ಹೇಳುತ್ತಾರೆ.
Cain did not listen.
ಕಾಹೀನನು ಅದನ್ನ ಕೇಳಿಸಿಕೊಳ್ಳುವ ಗೋಜಿಗೆ ಹೋಗೋದಿಲ್ಲ.
Because he didn't listen to God when God tried to warn him, he went out and became a murderer.
ದೇವರು ಆತನನ್ನ ಎಚ್ಚರಿಸಲು ಹೋದಾಗ ದೇವರ ಮಾತನ್ನು ಅವನು ಕೇಳದೇ ಇದ್ದುದಕ್ಕಾಗಿ ಅವನು ಕೊಲೆಗಾರನಾದನು.
The Lord said to him, sin is crouching at your door. Verse 7.
ಆದಿಕಾಂಡ 4ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರು ಈ ರೀತಿಯಾಗಿ ಹೇಳಿದ್ದಾರೆ, ಪಾಪವು ನಿನ್ನ ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು ಎಂಬುದಾಗಿ.
He desires you. Sin desires to have you, but you must master it.
ಪಾಪವು ನಿನ್ನ ಹಿಡಿಯಬೇಕಂತ ನೋಡುತ್ತಿದೆ, ನೀನು ಅದನ್ನ ವಶ ಮಾಡಿಕೊಳ್ಳಬೇಕು ಅಂತ ದೇವರು ಅಲ್ಲಿ ಹೇಳಿದರು.
That's the first place in the Bible where you hear about victory over sin preached by God himself.
ಮೊದಲ ಬಾರಿಗೆ ಪಾಪದ ಮೇಲೆ ಜಯವನ್ನ ಸಾಧಿಸಬೇಕು ಅಂತ ದೇವರು ತಾನೇ ಬೋಧಿಸುವಂತದ್ದನ್ನ ಇಲ್ಲಿ ನಾವು ನೋಡುತ್ತೇವೆ.
God preached the first message on victory over sin.
ಪಾಪದ ಮೇಲೆ ಜಯವನ್ನ ಸಾಧಿಸಬೇಕು ಎಂಬುವಂತ ಸಂದೇಶವನ್ನ ದೇವರು ಮೊದಲು ಕೊಟ್ಟರು.
Sin desires you, but you must master it. You must overcome it.
ಪಾಪವು ನಿನ್ನ ಹಿಡಿಯಬೇಕಂತ ಹೊಂಚಾಗ್ತಾ ಇದೆ, ನೀನು ಅದರ ಮೇಲೆ ಜಯವನ್ನ ಗಳಿಸಬೇಕು, ಅದನ್ನ ವಶ ಮಾಡಿಕೊಳ್ಳಬೇಕು ಅಂತ ದೇವರು ಹೇಳಿದರು.
And there we see the importance of dealing with anger as soon as it comes.
ಕೋಪವು ನಮ್ಮೊಳಗೆ ಕಂಡು ಬಂದ ತಕ್ಷಣವೇ ಅದರೊಟ್ಟಿಗೆ ವ್ಯವಹರಿಸಬೇಕು ಕೂಡಲೇ ಎಂಬುವಂತ ಪ್ರಾಮುಖ್ಯತೆಯನ್ನ ಇಲ್ಲಿ ಸಾರಲಾಗಿದೆ. ಅದನ್ನೇ ನಾವು ಇಲ್ಲಿ ನೋಡುವಂತದ್ದು.
God wants us even today through the Holy Spirit.
ಇಂದು ಸಹ ದೇವರು ಪವಿತ್ರಾತ್ಮನ ಮೂಲಕ ನಮ್ಮನ್ನ ಎಚ್ಚರಿಸುತ್ತಿದ್ದಾನೆ.
But Cain didn't listen.
ಆದರೆ ಕಾಹೀನನು ಕೇಳಿಸಿಕೊಳ್ಳುವ ಗೋಜಿಗೆ ಹೋಗಲಿಲ್ಲ.
And when you don't listen, sin just grows.
ನೀವು ದೇವರಿಂದ ಕೇಳಿಸಿಕೊಳ್ಳಲಿಲ್ಲ ಅಂತ ಅಂದ್ರೆ ಪಾಪವು ಹಾಗೆ ಬೆಳೆದುಕೊಳ್ಳುತ್ತಾ ಹೋಗುತ್ತದೆ.
It's like a cancer. If you don't cut it out, it'll be worse.
ಅದು ಕ್ಯಾನ್ಸರ್ ರೀತಿಯಲ್ಲಿ ನೀವು ಕ್ಯಾನ್ಸರ್ ಗಡ್ಡೆಯನ್ನ ಕತ್ತರಿಸಲಿಲ್ಲ ಅಂದ್ರೆ ಅದು ಇನ್ನೂ ಕೆಟ್ಟದ್ದಾಗುತ್ತಾ ಹೋಗುತ್ತದಲ್ಲ ಹಾಗೆ.
ಅಂಡ್ ಇಟ್ ಫೈನಲಿ ಬಿಕೇಮ್ ಸೋ ಬ್ಯಾಡ್ ಹಿ ವೆಂಟ್ ಅಂಡ್ ಕಿಲ್ಡ್ ಹಿಸ್ ಬ್ರದರ್.
ಕಾಹೀನನ ಕೋಪವು ಇನ್ನೂ ಕೆಟ್ಟದ್ದಾಗುತ್ತಾ ಹೋಗಿತ್ತು, ಅದಕ್ಕಾಗಿ ಆತನು ತನ್ನ ತಮ್ಮನನ್ನ ಕೊಂದನು.
ಸೋ ದೇರ್ ವಿ ಸೀ ಆಂಗರ್ ದಟ್ ಕೇಮ್ ಔಟ್ ಆಫ್ ಜೆಲಸಿ.
ಅಲ್ಲಿ ನಾವು ನೋಡೋದೇನಪ್ಪ ಅಂದ್ರೆ ಹೊಟ್ಟೆ ಕಿಚ್ಚಿನಿಂದ ಕೋಪವು ಬರುತ್ತದೆ ಎಂಬುದಾಗಿ.
Here was Cain. He saw God blessing Abel and he couldn't stand it.
ಇಲ್ಲಿ ಹೇಬೇಲನನ್ನ ದೇವರು ಆಶೀರ್ವದಿಸುವಂತದ್ದನ್ನ ಕಾಹಿನನ್ನು ಸಹಿಸಿಕೊಳ್ಳಲು ಆಗಲಿಲ್ಲ.
Particularly because Abel was younger.
ವಿಶೇಷವಾಗಿ ಹೇಬೇಲನು ಕಿರಿಯನಾಗಿದ್ದನು.
Are you jealous of somebody who's younger than you, who's being blessed mightily by the Lord?
ನಿಮಗಿಂತ ಕಿರಿಯರಾದ ವಿಶ್ವಾಸಿಗಳು ಯಾರಾದರೂ ದೇವರಿಂದ ಅದ್ಭುತವಾಗಿ ಆಶೀರ್ವದಿಸಲ್ಪಡ್ತಾ ಇದ್ರು ಅಂದ್ರೆ ಅವರ ವಿಷಯವಾಗಿ ನೀವು ಹೊಟ್ಟೆ ಕಿಚ್ಚನ್ನು ಹೊಂದಿದ್ದೀರಾ?
What is your attitude towards him? Do you rejoice like you should if you are a member of the same body?
Nimma manobhavavu aatana vishayavagi hegide? Neevu sabaya sadasyaragidre athava ondu angavagidre neevu santosha padtiri aatana vishayavagi?
Or are you jealous that God's using him and not you?
Devaru nannanna upayogisikolluttilla aatananu upayogisikolluttiddare embuvanta vishayavagi hotte kichulluvaragiddira?
If so, you're evil.
Hagiddalli neevu kedukaragiruttiri.
That jealousy will lead to anger. And you never know what the final result will be.
Hotte kichu kopakke munnadisitu nimage gottilla koneyadagi phalitamshavu yenaguttade embudagi.
We read another example in 1 Samuel and chapter 17.
Ondu samuvela 18ne adhyayadalli mattondu udaharaneyanna naavu nodikolluttave.
Chapter 18, sorry, 1 Samuel 18, we read of the time when David had killed Goliath and all the women came out of the cities of Israel dancing and singing and saying, 1 Samuel 18:7, Saul has slain his thousands and David his 10,000.
ಒಂದು ಸಮುವೇಲ 18ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ದಾವಿದನು ಗೊಲಾತ್ಯನನ್ನ ಕೊಂದಿರುತ್ತಾನೆ. ಆಗ ಇಸ್ರಾಯೇಲ್ಯರ ಎಲ್ಲಾ ಪಟ್ಟಣಗಳಿಂದ ಸ್ತ್ರೀಯರು ಹೊರಗೆ ಬಂದು ಸಂತೋಷದಿಂದ ಹಾಡುತ್ತಾ ಕುಣಿಯುತ್ತಾ ಈ ರೀತಿಯಾಗಿ ಹೇಳುತ್ತಾರೆ, ಸೌಲನು 1,000 ಗಟ್ಟಳೆಯಾಗಿ ಕೊಂದನು, ದಾವಿದನು 10,000 ಗಟ್ಟಳೆಯಾಗಿ ಕೊಂದನು ಎಂಬುದಾಗಿ.
Just like it said about Cain, it says about Saul, a man whom God had once chosen to be king. Saul became very angry.
ಕಾಹಿನನ ಬಗ್ಗೆ ಅಲ್ಲಿ ಏನಂತ ಹೇಳಲ್ಪಟ್ಟಿತ್ತೋ ಅದೇ ರೀತಿಯಾಗಿ ಸೌಲನ ಬಗ್ಗೆಯೂ ಸಹ ಇಲ್ಲಿ ಹೇಳಲ್ಪಟ್ಟಿದೆ. ಸೌಲನು ದೇವರು ಆರಿಸಿದಂತ ಅರಸನಾಗಿದ್ದನು, ಆದರೆ ಇಲ್ಲಿ ಸೌಲನು ಕೋಪಗೊಳ್ಳುತ್ತಾನೆ.
And an evil spirit finally possessed him because he allowed this anger to go beyond limits.
ಸೌಲನು ತನ್ನ ಕೋಪದ ವಿಷಯದಲ್ಲಿ ಮಿತಿ ಮೀರಿದ್ದಕ್ಕಾಗಿ ದುರಾತ್ಮವು ಆತನೊಳಗೆ ಬಂದು ನೆಲೆಸುತ್ತದೆ.
He was angry because of jealousy.
ಸೌಲನು ಹೊಟ್ಟೆ ಕಿಚ್ಚಿನಿಂದಾಗಿ ಕೋಪಗೊಂಡನು.
He said in 1 Samuel 18:8, they have ascribed 10,000s to David, but only 1,000s to me.
ಒಂದು ಸಮುವೇಲನು 18ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ದಾವಿದನು 10,000 ಗಟ್ಟಳೆಯಾಗಿ ಕೊಂದನೆಂದು ನಾನು 1,000 ಗಟ್ಟಳೆಯಾಗಿ ಕೊಂದನೆಂದು ಹಾಡುತ್ತಾರಲ್ಲ ಇವರು ಎಂಬುದಾಗಿ ಸೌಲನು ಹೇಳುತ್ತಾನೆ.
And it came about on the next day an evil spirit came upon Saul.
ಮರುದಿನವೇ ದುರಾತ್ಮವು ಸೌಲನ ಮೇಲೆ ಎರಗಿ ಬಂತು ಎಂಬುದನ್ನು 10ನೇ ವಚನದಲ್ಲಿ ನೋಡುತ್ತೇವೆ.
ಇಟ್ಸ್ ಡೇಂಜರಸ್ ಟು ಲೆಟ್ ಆಂಗರ್ ಕಂಟಿನ್ಯೂ.
ಕೋಪವು ಹಾಗೆ ಮುಂದುವರಿಯಿತು ಅಂತ ಅಂದ್ರೆ ಅದು ಅಪಾಯಕರವಾದಂತ ಸಂಗತಿಯಾಗಿದೆ.
ಇಟ್ ಕ್ಯಾನ್ ಲೀಡ್ ಟು ಅನ್ ಈವಿಲ್ ಸ್ಪಿರಿಟ್ ಆಪರೇಟಿಂಗ್.
ದುರಾತ್ಮವು ನಿಮ್ಮನ್ನ ಹತ್ತಿಕ್ಕುವಂತೆ ಅದು ನಡೆಸುತ್ತದೆ.
ದಟ್ಸ್ ವಾಟ್ ವಿ ಸೀ ಹಿಯರ್.
ಇದನ್ನೇ ನಾವು ಇಲ್ಲಿ ನೋಡುವಂತದ್ದು.
ಅಂಡ್ ದಿಸ್ ಬಿಕೇಮ್ ಸೋ ಬ್ಯಾಡ್ ದಟ್ ಸಾಲ್ ಟುಕ್ ಅ ಸ್ಪಿಯರ್ ಅಂಡ್ ಟ್ರೈಡ್ ಟು ಕಿಲ್ ಡೇವಿಡ್.
ಇಲ್ಲಿ ಕೆಟ್ಟಕರ ಸಂಗತಿ ಸಂಭವಿಸಿತ್ತು ಏನಪ್ಪಾ ಅಂದ್ರೆ ಸೌಲನು ಈಟಿಯನ್ನ ತೆಗೆದುಕೊಂಡು ದಾವಿದನನ್ನ ಕೊಲ್ಲಲು ಪ್ರಯತ್ನಿಸುತ್ತಾನೆ.
ಆಂಗರ್ ಕ್ಯಾನ್ ಲೀಡ್ ಟು ಮರ್ಡರ್. ಆಫ್ ಕೋರ್ಸ್ ಡೇವಿಡ್ ಎಸ್ಕೇಪ್ಡ್ ಅನ್ಲೈಕ್ ಏಬಲ್.
ಕೋಪವು ಕೊಲೆಗೆ ಮುನ್ನಡೆಸುತ್ತದೆ, ಆದರೆ ದಾವಿದನು ತಪ್ಪಿಸಿಕೊಂಡನು, ಹೇಬೆಲನು ತಪ್ಪಿಸಿಕೊಳ್ಳಲಾಗಲಿಲ್ಲ.
ಜೀಸಸ್ ಕ್ರೈಸ್ಟ್ ಹ್ಯಾಸ್ ಕಮ್ ಟು ಸೇವ್ ಅಸ್ ಫ್ರಮ್ ಸಿನ್.
ನಮ್ಮನ್ನು ಪಾಪದಿಂದ ರಕ್ಷಿಸುವ ಸಲುವಾಗಿ ಯೇಸು ಇಹಲೋಕಕ್ಕೆ ಬಂದರು.
ಸೀಕ್ ಗಾಡ್ ವಿತ್ ಆಲ್ ಆಫ್ ಯೋರ್ ಹಾರ್ಟ್ ಟು ಬಿ ಟೋಟಲಿ ಫ್ರೀ ಫ್ರಮ್ ಆಂಗರ್.
ಕೋಪದಿಂದ ಸಂಪೂರ್ಣವಾಗಿ ಬಿಡುಗಡೆಯನ್ನ ಹೊಂದುವಂತೆ ಪೂರ್ಣ ಹೃದಯದಿಂದ ದೇವರನ್ನ ಹುಡುಕಿರಿ.
ಆಸ್ಕ್ ಗಾಡ್ ಟು ಡೆಲಿವರ್ ಯು ಫ್ರಮ್ ಇಟ್ ಕಂಪ್ಲೀಟ್ಲಿ ಟೋಟಲಿ.
ಕೋಪದಿಂದ ನಿಮ್ಮನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡುವಂತೆ ದೇವರಲ್ಲಿ ಕೇಳಿಕೊಳ್ಳಿರಿ.
ಕ್ರೈ ಔಟ್ ಟು ಗಾಡ್ ಎವ್ರಿ ಟೈಮ್ ಯು ಸ್ಲಿಪ್ ಅಂಡ್ ಫಾಲ್. ಗೋ ಟು ಗಾಡ್ ಅಂಡ್ ಸೇ ಲಾರ್ಡ್ ಐ ಹ್ಯಾವ್ ಸಿನ್ಡ್. Deliver me from this completely. Don't take it lightly.
ಪ್ರತಿ ಸಾರಿನು ನೀವು ಜಾರಿ ಬಿದ್ದಾಗ ದೇವರ ಬಳಿಗೆ ಹೋಗ್ರಿ ಮತ್ತು ನಾನು ಪಾಪ ಮಾಡಿದೆ, ಇದರಿಂದ ನನ್ನನ್ನು ಬಿಡುಗಡೆಗೊಳಿಸು ಎಂಬುದಾಗಿ ಕರ್ತನಲ್ಲಿ ಮೊರೆ ಇಡ್ರಿ. ಲಘುವಾಗಿ ಇದನ್ನು ಪರಿಗಣಿಸಬೇಡ್ರಿ.
And Jesus can deliver you totally from this bad habit.
ಇಂತಹ ಒಂದು ಕೆಟ್ಟ ಹವ್ಯಾಸದಿಂದ ನಿಮ್ಮನ್ನ ಸಂಪೂರ್ಣವಾಗಿ ಬಿಡುಗಡೆಗೊಳಿಸಲು ಯೇಸು ಕ್ರಿಸ್ತನು ಶಕ್ತನಾಗಿದ್ದಾನೆ. ಆಮೆನ್.